The other is that on the cross I see this truth we just sang. He took the blame. We stand forgiven.
ಇನ್ನೊಂದು ಸಂಗತಿ ಶಿಲುಬೆ ಬಗ್ಗೆ ಏನಪ್ಪ ಅಂತಂದ್ರೆ, ಯೇಸು ಶಿಲುಬೆಯಲ್ಲಿ ದೂಷಣೆಯನ್ನು ತೆಗೆದುಕೊಂಡಿದ್ದಕ್ಕಾಗಿ ನಾವು ಕ್ಷಮಿಸಲ್ಪಟ್ಟೆವು ಎಂಬುದಾಗಿ.
And that's the other thing I prayed for myself. I say, Lord, help me to be ready to take the blame.
ನಾನು ಮತ್ತೊಂದು ಪ್ರಾರ್ಥನೆಯನ್ನು ಮಾಡುವಂತದ್ದು ಇದೇ ಆಗಿದೆ. ಕರ್ತರೆ, ನಾನು ದೂಷಣೆಯನ್ನು ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧನಾಗಿರುವಂತೆ ಸಹಾಯ ಮಾಡು ಎಂಬುದಾಗಿ.
Even when it is not my fault. That's Jesus. He took the blame on the cross, not for his fault. It was not his fault.
ಒಂದು ವೇಳೆ ಅದು ನನ್ನ ತಪ್ಪಿಲ್ಲದಿದ್ದರೂ ಸಹ ಅದೇ ಯೇಸು. ಯೇಸು ಶಿಲುಬೆಯಲ್ಲಿ ತಮ್ಮ ತಪ್ಪಿಗಾಗಿ ದೂಷಣೆಯನ್ನು ತೆಗೆದುಕೊಳ್ಳಲಿಲ್ಲ.
How quick we are to justify ourselves and say that was not my fault. Okay. Look at the unhappiness there is in so many believers' homes.
ನಾವು ಎಷ್ಟು ಬೇಗ ಸಮರ್ಥಿಸಿಕೊಳ್ಳುತ್ತೇವೆ ಅಲ್ಲವಾ, ಅದು ನನ್ನ ತಪ್ಪಲ್ಲ ಎಂಬುದಾಗಿ. ಅನೇಕ ವಿಶ್ವಾಸಿಗಳ ಕುಟುಂಬಗಳಲ್ಲಿ ಅಸಂತೋಷವನ್ನು ನೆಲೆ ಮಾಡಿರುವಂತದ್ದನ್ನು ನೋಡ್ರಿ.
ಬಿಕಾಸ್ ಹಸ್ಬೆಂಡ್ ಅಂಡ್ ವೈಫ್ ಲೈಕ್ ಆಡಮ್ ಪಾಯಿಂಟ್ ದ ಫಿಂಗರ್ ಅಟ್ ಈಚ್ ಅದರ್ ಸೇ ಯು ಯು ಯು.
ಗಂಡ ಹೆಂಡತಿಯರು ಆದಾಮನ ರೀತಿಯಲ್ಲಿರ್ತಾರೆ, ಯಾವಾಗಲೂ ಬೊಟ್ಟನ್ನ ಮತ್ತೊಬ್ಬರ ಕಡೆ ತಿರುಗಿಸಿ ಹೇಳ್ತಿರ್ತಾರೆ, ನೀನು ನೀನು ಎಂಬುದಾಗಿ.
ಬೌ ಯುವರ್ ಹೆಡ್ ಅಂಡ್ ಸೇ ಯೆಸ್ ಮೀ ಮೀ ಯೆಸ್ ಇಟ್ಸ್ ಮೀ.
ತಲೆಯನ್ನ ತಗ್ಗಿಸಿ ಈ ರೀತಿಯಾಗಿ ಯಾವಾಗಲೂ ಹೇಳ್ರಿ, ಹೌದು ನಾನು ನಾನು ಎಂಬುದಾಗಿ.
ದಟ್ಸ್ ವಾಟ್ ಜೀಸಸ್ ಡಿಡ್ ಆನ್ ದ ಕ್ರಾಸ್. ಡೋಂಟ್ ಬಿ ಲೈಕ್ ಆಡಮ್. ಯು ಸೇ ಇಟ್ಸ್ ಮೀ, ಟೇಕ್ ದ ಬ್ಲೇಮ್ and let that other person stand forgiven.
ಅದನ್ನ ಯೇಸು ಶಿಲುಬೆಯಲ್ಲಿ ಮಾಡಿರುವಂತದ್ದು. ಆದಾಮನ ರೀತಿಯಲ್ಲಿ ಇರಬೇಡ್ರಿ, ನೀನು ಎಂಬುದಾಗಿ ಹೇಳುವಂತೆ. ಹೌದು ನಾನು ಎಂಬುದಾಗಿ ಹೇಳುವಂತದ್ದನ್ನ ಕಲಿತುಕೊಳ್ಳ್ರಿ. ನೀವು ದೂಷಣೆಯನ್ನು ತೆಗೆದುಕೊಳ್ಳ್ರಿ, ಮತ್ತೊಬ್ಬರು ಕ್ಷಮಿಸಲ್ಪಡಲಿ.
Will you take that decision today as you break bread? You won't have the strength to keep it even for a week, I tell you that.
ಈ ರೊಟ್ಟಿಯನ್ನ ಮುರಿಯುವಂತ ಸಂದರ್ಭದಲ್ಲಿ ನೀವು ಈ ಒಂದು ತೀರ್ಮಾನವನ್ನ ಮಾಡ್ತೀರಾ? ನಾನು ನಿಮಗೆ ಹೇಳುತ್ತೇನೆ, ನೀವು ಒಂದು ವಾರನೂ ಸಹ ಈ ಮಾತನ್ನ ಕೈಗೊಂಡು ನಡೆಯುವುದಕ್ಕೆ ನಿಮ್ಮಲ್ಲಿ ಬಲ ಇಲ್ಲ.
But the grace of God is sufficient. If you seek for the power of the Holy Spirit and God really sees that you need it, it will come. It did not come for me overnight.
ದೇವರ ಕೃಪೆಯೇ ಸಾಕು ನಿಮಗೆ. ಪವಿತ್ರಾತ್ಮನ ಬಲವನ್ನ ನೀವು ಹುಡುಕಿರಿ. ನಿಮಗೆ ನಿಜವಾಗಿಯೂ ಅದರ ಅಗತ್ಯತೆ ಇದೆ ಎಂಬುದನ್ನ ದೇವರು ನೋಡುವಾಗ ಅದು ಬಂದೇ ಬರುತ್ತೆ. ನನಗೂ ಕೂಡ ಒಂದೇ ರಾತ್ರಿಯಲ್ಲಿ ಬಂದಂತದ್ದಲ್ಲ ಅದು.
I might as well tell you, it won't come overnight. But I was determined to get there. I said, Lord, before I leave this earth, I want to get there.
ನಾನು ನಿಮಗೆ ಹೇಳ್ತೇನೆ, ಅದು ಒಂದೇ ರಾತ್ರಿಯಲ್ಲಿ ಬರುವಂತದ್ದಲ್ಲ. ನಾನು ಅದನ್ನ ಪಡೆದುಕೊಳ್ಳಲು ನಿರ್ಧಾರ ಮಾಡಿದೆ. ನಾನು ಹೇಳಿದೆ, ಕರ್ತರೆ, ಈ ಲೋಕವನ್ನ ಬಿಡುವುದರೊಳಗೆ ನಾನು ಅದನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ.
Where the way of the cross is not just something we sing about, but meaningful, who for the joy set before him endured the cross. I invite you to come up to this higher level of the Christian life.
ಶಿಲುಬೆಯ ಬಗ್ಗೆ ಇರುವಂತಹ ಹಾಡು ನಾವು ಕೇವಲ ಹಾಡುವಂತೆ ಇರಬಾರದು. ಅದು ಅರ್ಥಪೂರ್ಣವಾಗಿರಬೇಕು. ಅದು ಅರ್ಥಪೂರ್ಣವಾಗಿರಬೇಕು. ಯೇಸು ತಮ್ಮ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಈ ಒಂದು ಉನ್ನತ ಮಟ್ಟದ ಕ್ರೈಸ್ತ ಜೀವಿತಕ್ಕೆ ಬರುವಂತೆ ನಾನು ನಿಮಗೆ ಆಹ್ವಾನ ಕೊಡ್ತೇನೆ.
ಥ್ರೂ ರೆಸರೆಕ್ಷನ್. ದಿ ಓನ್ಲಿ ವೇ ಟು ಕಮ್ ಅಪ್ ಇಸ್ ಥ್ರೂ ರೆಸರೆಕ್ಷನ್. And the only way to experience resurrection is if you are willing to die.
Punarutthanada mukantara onde margada mukantara neevu barabahudu adu punarutthanada mukantara ee punarutthanavanna anubhavisuvudakke iruvantaddu onde marga adu neevu sayalu siddharagiruvantaddu.
If you die with him you will be raised with him. There is no other way. Many Christians are trying to lift themselves up and be raised. There is no way, my brother, sister.
ನೀವು ಆತನೊಟ್ಟಿಗೆ ಮರಣವನ್ನು ಹೊಂದಿದಲ್ಲಿ ಆತನೊಟ್ಟಿಗೆ ಪುನರುತ್ಥಾನವನ್ನು ಸಹ ಹೊಂದುವಿರಿ. ಬೇರೆ ಮಾರ್ಗವಿಲ್ಲ. ಅನೇಕ ಕ್ರೈಸ್ತರು ತಮಗೆ ತಾವು ಹೆಚ್ಚಳ ಪಡ್ತಾರೆ ಮತ್ತು ಎತ್ತರಕ್ಕೇರಲು ಇಷ್ಟಪಡ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೇರೆ ಮಾರ್ಗವಿಲ್ಲ.
If you die with him, he will raise you to the highest heights like he raised Jesus.
ನೀವು ಆತನೊಟ್ಟಿಗೆ ಸಾಯುವುದಾದರೆ ಕ್ರಿಸ್ತನನ್ನ ದೇವರು ಎಷ್ಟು ಎತ್ತರಕ್ಕೆ ಏರಿಸಿದರೋ ಅಷ್ಟು ಎತ್ತರಕ್ಕೆ ನಿಮ್ಮನ್ನು ಸಹ ಏರಿಸುತ್ತಾರೆ.
ಟೇಕ್ ದ ಬ್ಲೇಮ್ ಅಂಡ್ ಲೆಟ್ ದಿ ಅದರ್ ಬಿ ಫರ್ಗಿವನ್.
ದೂಷಣೆಯನ್ನು ತೆಗೆದುಕೊಳ್ಳಿರಿ, ಮತ್ತೊಬ್ಬರು ಕ್ಷಮಿಸಲ್ಪಡಲಿ.
ಇಸ್ ದೇರ್ ಸಂಬಡಿ ಇನ್ ಯುವರ್ ಲೈಫ್ ರೈಟ್ ನೌ ಹೂ ನೀಡ್ಸ್ ಟು ಬಿ ಫರ್ಗಿವನ್? ಟೇಕ್ ದ ಬ್ಲೇಮ್ Forgive that person.
ಈ ಕ್ಷಣ ನಿಮ್ಮ ಜೀವಿತದಲ್ಲಿ ಯಾರಾದರೂ ಕ್ಷಮಿಸಲ್ಪಡಬೇಕಾದಂತಹ ಅವಶ್ಯಕತೆಯಲ್ಲಿದ್ದಾರಾ? ದೂಷಣೆಯನ್ನು ತೆಗೆದುಕೊಳ್ಳಿರಿ ಮತ್ತು ಆ ವ್ಯಕ್ತಿಯನ್ನು ಕ್ಷಮಿಸಿರಿ.
Give him or her the smile of forgiveness as soon as you meet them after this meeting. And determine that that is the way you will walk all the days of your life. Your home will be like heaven. I promise.
ಈ ಕೂಟದ ನಂತರ ನೀವು ಆತನನ್ನಾಗಲಿ ಅಥವಾ ಆಕೆಯನ್ನಾಗಲಿ ಭೇಟಿಯಾದ ತಕ್ಷಣವೇ ಕ್ಷಮಿಸಿದ್ದೇನೆ ಎಂಬುವಂತ ನಗುವನ್ನ ಚೆಲ್ಲಿರಿ ಮತ್ತು ನಿಶ್ಚಯಪಡಿಸಿಕೊಳ್ಳ್ರಿ, ನಿಮ್ಮ ಜೀವಿತದ ಪ್ರತಿ ಕ್ಷಣವು ಈ ಒಂದು ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದಾಗಿ. ನಾನು ನಿಮಗೆ ವಾಗ್ದಾನ ಕೊಡುತ್ತೇನೆ, ಆಗ ನಿಮ್ಮ ಕುಟುಂಬಗಳು ಪರಲೋಕದಂತಿರುತ್ತವೆ.
You may not have much money, but you'll have the perfume of Christ in your home. Let's break bread meaningfully.
ನಿಮ್ಮಲ್ಲಿ ಹೆಚ್ಚು ಹಣವು ಇಲ್ಲದಿರಬಹುದು, ಆದರೆ ಕ್ರಿಸ್ತನ ಪರಿಮಳವು ನಿಮ್ಮ ಕುಟುಂಬಗಳಲ್ಲಿ ತುಂಬಿರುತ್ತದೆ. ಹಾಗಾಗಿ ರೊಟ್ಟಿ ಮುರಿಯುವಂತದ್ದನ್ನು ಅರ್ಥ ಪೂರ್ಣವಾಗಿ ಮುರಿಯಿರಿ.
And say, Lord, as we come to a new place, let me take a few new decisions today.
ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿರಿ. ಕರ್ತರೆ, ನಾವು ಹೊಸ ಸ್ಥಳಕ್ಕೆ ಬಂದಿದ್ದೇವೆ, ಹೊಸದಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡು ಎಂಬುದಾಗಿ.
One verse from Deuteronomy before we break bread. In the book of Deuteronomy, chapter 22 and verse 8.
ನಾವು ರೊಟ್ಟಿಯನ್ನು ಮುರಿಯುವುದಕ್ಕಿಂತ ಮುಂಚೆ ಒಂದು ವಚನವನ್ನು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 22:8.
When you build a new house, and that's what we have built now. When you build a new house, you shall make a parapet for your roof.
ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀವು ಹೊಸ ಮನೆಯನ್ನ ಕಟ್ಟಿಸಿಕೊಳ್ಳುವಾಗ, ಅಂದರೆ ನಾವು ಈಗ ಕಟ್ಟಿಸಿಕೊಂಡಿದ್ದೇವೆ, ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು ಎಂಬುದಾಗಿ ಹೇಳುತ್ತಲ್ಲಿ.
And if you go upstairs, you'll see that we have built that. You know why? Because we don't want anybody to fall off.
ನೀವು ಮೇಲ್ಗಡೆ ಹೋಗಿ ನೋಡೋದಾದ್ರೆ ನಾವು ಅಲ್ಲಿ ಸಣ್ಣ ಗೋಡೆಯನ್ನ ಕಟ್ಟಿದ್ದೇವೆ, ಯಾಕೆ ಗೊತ್ತಾ? ಅಲ್ಲಿ ಯಾರು ಬೀಳಬಾರದು ಎಂಬುದಾಗಿ.
Because if you don't do it, you will bring blood guilt on your house. If anyone falls from it,
ನೀವು ಅದನ್ನ ಮಾಡಲಿಲ್ಲ ಅಂದ್ರೆ, ಯಾರಾದರೂ ಅದರಿಂದ ಬಿದ್ರು ಅಂತಂದ್ರೆ ನಿಮಗೆ ಜೀವ ಹತ್ಯೆ ದೋಷ ಉಂಟಾಗುವುದು ಎಂಬುದಾಗಿ ಅಲ್ಲಿ ಹೇಳುತ್ತೆ.
We think of a lot of children who may run on the terrace if one of them falls and dies because we didn't put a parapet.
ಅನೇಕ ಮಕ್ಕಳು ಮಾಳಿಗೆ ಮೇಲೆ ಓಡಾಡುತ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಯಾರಾದರೂ ಬಿದ್ದು ಸತ್ತೋದ್ರೆ ಅದು ಏನರ್ಥ? ನಾವು ಅಲ್ಲಿ ಒಂದು ಸಣ್ಣ ಗೋಡೆಯನ್ನ ಕಟ್ಟಿಲ್ಲ ಅಂತ ಅರ್ಥ.
We try to save some money. You bring blood guilt on the house. The blood guilt of one child is enough to torture me forever.
ಯಾಕಂದ್ರೆ ನಾವು ಸಣ್ಣ ಪುಟ್ಟ ಹಣವನ್ನು ಉಳಿತಾಯ ಮಾಡಲು ಹೋಗಿ ಅದನ್ನು ಕಟ್ಟಿಸಿರುವುದಿಲ್ಲ. ಒಂದು ಮಗು ಏನಾದರೂ ಸತ್ತೋದ್ರೆ ಅದರಿಂದ ಬಿದ್ದು ಜೀವ ಹತ್ಯೆ ದೋಷವು ನಮ್ಮ ಕುಟುಂಬಕ್ಕೆ ಬರುತ್ತದೆ. ಆ ಒಂದು ಜೀವ ಹತ್ಯೆ ದೋಷ ಸಾಕು ನನ್ನನ್ನು ಯಾವಾಗಲೂ ಕಾಡಲತ್ತು ತೊಂದರೆ ಪಡಿಸಲು.
What is the spiritual application? That I must not make anybody fall.
ಆತ್ಮಿಕವಾಗಿ ಇದು ನಮಗೆ ಹೇಗೆ ಅನ್ವಯವಾಗುತ್ತದೆ? ನಾನು ಮತ್ತೊಬ್ಬರು ಬೀಳುವಂತೆ ನಡೆದುಕೊಳ್ಳಬಾರದು ಎಂಬುದಾಗಿ.
Because of the way I live, because of something I do or something I didn't do.
ಅದು ನಾನು ಜೀವಿಸುವಂತದ್ದರಿಂದ ಆಗಬಹುದು ಅಥವಾ ನಾನು ಏನೋ ಒಂದು ಮಾಡುವಂತದ್ದರಿಂದ ಅಥವಾ ಮಾಡದೆ ಇರುವಂತದ್ದರಿಂದ ಆಗಬಹುದು.
Some inconvenience I was not willing to go through, put a parapet perhaps, it was too inconvenient. Go through it. I'm willing to be inconvenienced, I'm willing to spend money because I don't want other people to fall.
ಯಾಕಂದ್ರೆ ನಾನು ಒಂದು ಅನಾನುಕೂಲವನ್ನ ತೆಗೆದುಕೊಳ್ಳಲು ಇಷ್ಟಪಟ್ಟಿರುವುದಿಲ್ಲ. ಅದು ಒಂದು ಸಣ್ಣ ಗೋಡೆ ಇರಬಹುದು. ಆ ರೀತಿಯಾಗಿ ನಾನು ಸಿದ್ಧನಾಗಿರಬೇಕು ಅನಾನುಕೂಲತೆಯನ್ನು ತೆಗೆದುಕೊಳ್ಳಲು ಅಥವಾ ಸ್ವಲ್ಪ ಹಣವನ್ನ ಖರ್ಚು ಮಾಡಲು, ಯಾಕಂದ್ರೆ ಮತ್ತೊಬ್ಬರು ಬೀಳಬಾರದಷ್ಟೇ.
You can take the casual attitude, well, they should be careful. What can I do if that person is careless and walks on the roof and falls? No.
ನೀವು ಇದನ್ನ ಆರಾಮಾಗಿ ತೆಗೆದುಕೊಂಡು ಆ ವ್ಯಕ್ತಿ ಅಜಾಗರೂಕನಾಗಿ ನಡೆದು ಅಲ್ಲಿಂದ ಮಾಳಿಗೆಯಿಂದ ಬಿದ್ದು ಸತ್ತನು, ನಾನೇನು ಮಾಡಕ್ಕಾಗತ್ತೆ ಅಂತ ಹೇಳುವುದಲ್ಲ. ಇಲ್ಲ, ಆ ರೀತಿ ಹೇಳಬಾರದು.
You build a new house, build a parapet so nobody falls. In other words, you should not be responsible for somebody else falling.
ನೀವು ಮನೆಯನ್ನ ಕಟ್ಟಿಸುವಾಗ ಮಾಳಿಗೆಯ ಸುತ್ತ ಸಣ್ಣ ಗೋಡೆಯನ್ನ ಕಟ್ಟಿಸಬೇಕು, ಯಾಕಂದ್ರೆ ಯಾರು ಬೀಳಬಾರದು ಅಂತ. ಮತ್ತೊಂದು ಕಡೆ ಹೇಳೋದಾದ್ರೆ ಮತ್ತೊಬ್ಬರ ಬೀಳುವಿಕೆಗೆ ನೀವು ಜವಾಬ್ದಾರರಾಗಿರಬಾರದು.
Now apply that spiritually to my life and say, Lord, there must be nothing in my life that makes another person fall.
ನಾನು ಅದನ್ನ ಆತ್ಮಿಕವಾಗಿ ಅನ್ವಯವನ್ನ ಮಾಡಿಕೊಂಡು ಕರ್ತರಿಗೆ ಈ ರೀತಿಯಾಗಿ ಹೇಳ್ತಾ ಇರ್ತೇನೆ, ಕರ್ತರೆ, ಮತ್ತೊಬ್ಬರ ಬೀಳುವಿಕೆಗೆ ನನ್ನಲ್ಲಿ ನನ್ನ ಜೀವಿತದಲ್ಲಿ ಯಾವುದೇ ರೀತಿ ಕಾರಣ ಇರಬಾರದು ಎಂಬುದಾಗಿ.
Jesus said, if you cause a little child to stumble, It's better that you tie a heavy millstone around your neck and go and drown in the sea.
Yesu ee reetiyagi helidaru chikkavaralli obbanige todakannuntu maduvudadare tana kuttigige beesuva kallanna kattisikondu samudradalli haakisikolluvude lesu embudagi.
Jesus died so that others might be forgiven. We must have that spirit. I don't want people to fall. I want them to be forgiven when they come across me.
ಮತ್ತೊಬ್ಬರು ಕ್ಷಮಿಸಲ್ಪಡಬೇಕು ಎಂಬುದಕ್ಕಾಗಿ ಯೇಸು ಮರಣವನ್ನು ಹೊಂದಿದರು. ನಾವು ಈ ಒಂದು ಆತ್ಮವನ್ನು ಹೊಂದಿಕೊಂಡಿರಬೇಕು. ನಾನು ಯಾರಿಗೂ ಬೀಳುವಂತೆ ಅವಕಾಶ ಮಾಡಿಕೊಡಬಾರದು. ನನ್ನ ಹಾದಿಯಲ್ಲಿ ಬರುವಂತವರು ಪ್ರತಿಯೊಬ್ಬರು ಕ್ಷಮಿಸಲ್ಪಟ್ಟಿರಬೇಕು.
Nobody's life should go to a lower level because they met me. Nobody's spiritual level life should go to a lower level because of contact with me.
ನನ್ನನ್ನು ಭೇಟಿಯಾಗಿದ್ದಕ್ಕಾಗಿ ಒಬ್ಬರ ಜೀವಿತವು ಕೆಳಮಟ್ಟಕ್ಕೆ ಹೋಗಬಾರದು. ಯಾರ ಆತ್ಮಿಕ ಮಟ್ಟವು ಕೆಳಮಟ್ಟಕ್ಕೆ ತಲುಪಬಾರದು ನನ್ನೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡಿದ್ದಕ್ಕಾಗಿ.
They should not even be neutral. They should rise higher. And that is through the cross. So let's break bread today. Jesus died so that all of us must rise higher.
ಅವರು ಇದ್ದಲ್ಲಿಯೇ ಉಳಿದುಕೊಳ್ಳಬಾರದು, ಅವರು ಮೇಲಕ್ಕೆ ಏರಬೇಕು. ಅದು ಶಿಲುಬೆಯ ಮುಖಾಂತರ ಆಗಬೇಕು. ಹಾಗಾಗಿ ರೊಟ್ಟಿಯನ್ನ ಇಂದು ಅರ್ಥಪೂರ್ಣವಾಗಿ ಮುರಿಯಿರಿ. ಯೇಸು ಮರಣವನ್ನ ಹೊಂದಿದರು ಯಾಕಂದರೆ ನಾವೆಲ್ಲರೂ ಮೇಲಕ್ಕೆ ಏರಲ್ಪಡಬೇಕು ಎಂಬುದಕ್ಕಾಗಿ.
Are you willing to die? That's what you're testifying in the breaking of bread.
ನೀವು ಸಾಯಲು ಸಿದ್ಧರಿರುವಿರಾ? ಅದನ್ನ ಸಾಕ್ಷೀಕರಿಸ್ತಾ ಇದ್ದೀರಿ ಈಗ ರೊಟ್ಟಿಯನ್ನ ಮುರಿಯುವಾಗ. ನೀವು
that others might rise higher, like Paul says in 2 Corinthians 4:12, death works in us but life works in you as a result.
ಅದರಂತೆ ಮತ್ತೊಬ್ಬರು ಮೇಲಕ್ಕೆ ಏರಬೇಕು. ಪೌಲನು 2 ಕೊರಿಂಥ 4:12 ಹೇಳುವ ಪ್ರಕಾರ ಹೀಗೆ ನಮ್ಮಲ್ಲಿ ಮರಣವೂ ಆದರೆ ನಿಮ್ಮಲ್ಲಿ ಜೀವವೂ ಪ್ರವರ್ತಿಸುತ್ತದೆ ಎಂಬುದಾಗಿ.
Isn't that great? Death works in me but life will work in others because I have chosen the way of the cross. That's what we testify to in the Lord's table.
ಇದು ಅದ್ಭುತ ಸಂಗತಿ ಅಲ್ವಾ? ನಮ್ಮಲ್ಲಿ ಮರಣವು ಮತ್ತೊಬ್ಬರಲ್ಲಿ ಜೀವವು ಪ್ರವರ್ತಿಸುವಂತದ್ದು. ಯಾಕಂದರೆ ನಾನು ಶಿಲುಬೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದನ್ನೇ ನಾವು ಕರ್ತನ ಮೇಜಿನಲ್ಲಿ ಸಾಕ್ಷೀಕರಿಸುತ್ತಿದ್ದೇವೆ.
So let us bow before God and give thanks for the bread and the cup.
ನಾವೆಲ್ಲರೂ ದೇವರ ಮುಂದೆ ತಲೆಯನ್ನು ಬೊಗ್ಗಿಸಿದವರಾಗಿ ಪಾನಕ್ಕಾಗಿ ಮತ್ತು ರೊಟ್ಟಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ.